ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಜೀವನದೀ ಓ ಜೀವನದೀ, ಜೀವನದೀ ಓ ಜೀವನದೀ, ಜೀವನದಿಯೇ ನೀನೇ ಆಗಿ ಇಳಿದು ಬಾ ಸ್ವಾಮಿ. ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ. ಜೀವನದಿಯೇ ನೀನೇ ಆಗಿ ಇಳಿದು ಬಾ ಸ್ವಾಮಿ. ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ, ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ, ತಾಯಿ ಯಾರೂ ಇಲ್ಲ ಈ ಲೋಕ ಯಾತ್ರೆಯಲ್ಲಿ. ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಂದೆ ತಾಯಿ ಯಾರೂ ಇಲ್ಲ ಈ ಲೋಕ ಯಾತ್ರೆಯಲ್ಲಿ. ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ, ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ಲೋಕದಲ್ಲಿ ಸಿಗಲಾರದಂತ ವರತೆಯು ನೀನಾಗಿದ್ದಿ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ಲೋಕದಲ್ಲಿ ಸಿಗಲಾರದಂತ ವರತೆಯು ನೀನಾಗಿದ್ದಿ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ, ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಜೀವನದಿ ಓ ಜೀವನದಿ ಜೀವನದಿ ಓ ಜೀವನದಿ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನು ಮಾಡಿದ ಮೊದಲ ಅದ್ಭುತ. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 19:9 ಓದುವುದಾದರೆ, ಇದಲ್ಲದೆ ಅವನು ನನ್ನ ಸಂಗಡ ಮಾತನಾಡುತ್ತಾ, ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅಂದನು ಎಂಬುದಾಗಿ ತಿಳಿಸುತ್ತದೆ. ಈ ದಿನದಲ್ಲಿ ಈ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸಮಸ್ತಕ್ಕೂ ಒಡೆಯನೆ, ಸತ್ಯನು ನೀತಿಯುಳ್ಳ ದೇವರು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನೂ ಆಗಿರ್ತಕ್ಕಂಥ ಪರಲೋಕದ ತಂದೆಯೇ, ನಿನ್ನ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ನಾವು ಬಂದಿರುವಾಗ, ಈ ಲೋಕದಲ್ಲಿ ಯೇಸು ಸ್ವಾಮಿ 33.5 ವರ್ಷಗಳ ಕಾಲ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅದ್ಭುತಗಳನ್ನು, ಅನೇಕ ವಿಧವಾದಂತಹ ಒಳ್ಳೆಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡುವವನಾಗಿ ಜೀವಿಸಿದನು ಸ್ವಾಮಿ. ಅದರಲ್ಲಿ ಈ ದಿನದಲ್ಲಿ ಆತನು ಮೊದಲು ಮಾಡಿದಂತಹ ಒಂದು ಅದ್ಭುತ ಏನು, ಅದರ ಮುಖಾಂತರವಾಗಿ ನಮಗೆ ಯಾವ ಒಂದು ಸತ್ಯದ ಅರ್ಥಗಳನ್ನು ಅರಿತುಕೊಳ್ಳಬಹುದು ಎಂಬುದನ್ನು ಈ ದಿನದಲ್ಲಿ ನಾವು ನೋಡಲು ಹೋಗುವಾಗ, ಕೇಳುಗರ ಹೃದಯದಲ್ಲಿ ನೀನು ಆಶೀರ್ವಾದವನ್ನು ತುಂಬು. ವಿಶೇಷವಾಗಿ ಅದನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವಾಗಿಯೂ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ಹಾಗೆ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ಕ್ರಿಸ್ತನು ಮಾಡಿದ ಮೊದಲ ಅದ್ಭುತ ಎನ್ನುವಂತಹ ಸಂದೇಶವನ್ನು ಕೇಳಲು ಹೋಗುವವರಾಗಿದ್ದೇವೆ. ಕ್ರಿಸ್ತನು ಮಾಡಿದ ಅದ್ಭುತಗಳು ಎನ್ನಬೇಕಾದರೆ, ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಈ ಲೋಕದಲ್ಲಿ ಜೀವಿಸಿದಂತಹ ಸಮಯದಲ್ಲಿ ಮಾಡಿದ್ದಾನೆ. ಅದನ್ನು ನಾವು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಬರೆದಿರುವಂತಹ ಸುವಾರ್ತೆ ಪುಸ್ತಕಗಳಲ್ಲಿ ಓದಬಹುದಾಗಿದೆ. ಆದರೆ ಮತ್ತಾಯ, ಮಾರ್ಕ, ಲೂಕ ಈ ಮೂರು ಸುವಾರ್ತೆ ಪುಸ್ತಕಗಳಲ್ಲಿ ತಿಳಿಸಲ್ಪಡದಂತಹ ಒಂದು ವಿಶೇಷವಾದಂತಹ, ಯೋಹಾನನ ಪುಸ್ತಕಕ್ಕೆ ಸೀಮಿತವಾಗಿರತಕ್ಕಂತಹ ಅನೇಕ ಅದ್ಭುತಗಳನ್ನು ನಾವು ಯೋಹಾನನ ಪುಸ್ತಕದಲ್ಲಿ ನೋಡಬಹುದು. ಅದನ್ನು ನಾವು ಸತ್ಯವೇದದಲ್ಲಿ ಯೋಹಾನನ ಪುಸ್ತಕದ ಉದ್ದಕ್ಕೂ ನಾವು ನೋಡುವುದಾದರೆ 7 ಯೂನಿಕ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ ಇಂಗ್ಲೀಷಲ್ಲಿ. ಅಂದರೆ ಯೋಹಾನನ ಸುವಾರ್ತೆಗೆ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂತಹ ಆ ಒಂದು ಅದ್ಭುತಗಳ ಬಗ್ಗೆ ನಾವು ನೋಡಬಹುದಾಗಿದೆ. ಅದರಲ್ಲಿ ಯೇಸು ಸ್ವಾಮಿ ಮಾಡಿದಂತಹ ಒಂದು ಮೊದಲ ಅದ್ಭುತ ಏನು, ಆತನು 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು. ಆತನು ಕ್ರಿಸ್ತ ಶಕ 27 ಆತನು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡನು. ಆತನು ದೀಕ್ಷಾ ಸ್ನಾನವನ್ನು ಹೊಂದಿ ತನ್ನ ಸೇವೆಯನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಆತನು ಮಾಡಿದ ಮೊದಲ ಒಂದು ಅದ್ಭುತ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ, ಅದು ಕಾನಾ ಊರಿನಲ್ಲಿ ಮಾಡಿದಂತಹ ದ್ರಾಕ್ಷಾರಸ ವನ್ನ ಜನರಿಗೆ ಉಣಬಡಿಸಿದಂತಹ ಒಂದು ಅದ್ಭುತ ಕಾರ್ಯ, ನೀರನ್ನ ದ್ರಾಕ್ಷಾ ರಸವನ್ನಾಗಿ ಮಾಡಿದಂತಹ ಒಂದು ಅದ್ಭುತವನ್ನ ಈ ದಿನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನೀವು ಇದನ್ನ ಅನೇಕ ಸಂದರ್ಭದಲ್ಲಿ ಓದಿರಬಹುದು, ಇದರ ಅರ್ಥವನ್ನು ಸಹ ನೀವು ಕೇಳಿರಬಹುದು. ಆದರೆ ಇದು ನಮ್ಮ ಜೀವಿತಕ್ಕೆ, ನಮ್ಮ ಆತ್ಮಿಕ ಬೆಳವಣಿಗೆಗೆ ನೀಡುವಂತಹ ಪಾಠ ಏನು ಎಂಬುದನ್ನು ಈ ದಿನದಲ್ಲಿ ಕಲಿಯಲು ಹೋಗುವಂತವರಾಗಿದ್ದೇವೆ. ಕೇವಲ ಇದು ಒಂದು ಆಗಿನ ಕಾಲದಲ್ಲಿ ನಡೆದಂತಹ ಒಂದು ಘಟನೆ ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಆದರೆ ಇದು ಇವತ್ತಿನ ದಿನದಲ್ಲಿ ನಾವು ಜೀವಿಸುವಂತಹ ಈ ಕೊನೆ ಕಾಲದಲ್ಲಿ ನಮಗೆ ನೀಡುವಂತಹ ಒಂದು ಆತ್ಮಿಕವಾದಂತಹ ಅರ್ಥ ಏನು ಎಂಬುದನ್ನು ನಾವು ಈ ದಿನದಲ್ಲಿ ನೋಡುವಂತವರಾಗಿದ್ದೇವೆ. ನಿಮ್ಮ ಸತ್ಯವೇದವನ್ನು ಯೋಹಾನನು ಬರೆದ ಸುವಾರ್ತೆ 2:1 ಕಡೆಗೆ ನಾವು ತಿರುಗಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. 3ನೇ ದಿನದಲ್ಲಿ ಗಲೀಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು ಎಂಬುದಾಗಿ 1ನೇ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಮದುವೆ ಅನ್ನುವಂಥ ವಿಚಾರ ಇವತ್ತಿನ ದಿನದಲ್ಲಿ ಕೇವಲ 1 ಗಂಟೆಗೂ 1 ದಿನಕ್ಕೂ ಮಾತ್ರ ಸೀಮಿತವಾಗಿದೆ. ಆದರೆ ಆಗಿನ ಕಾಲದಲ್ಲಿ ಯಹೂದ್ಯರ ಒಂದು ಪದ್ಧತಿಯನ್ನು ನಾವು ಗಮನಿಸುವುದಾದರೆ ಈ ಒಂದು ಮದುವೆ ಅಂತಕ್ಕಂಥದ್ದು 1 ವಾರ 15 ದಿನಗಳವರೆಗೂ ಸಹ ಒಂದು ಉತ್ಸಾಹ, ಒಂದು ಸಡಗರ, ಒಂದು ಹಬ್ಬದ ವಾತಾವರಣ ಆ ಮನೆಯಲ್ಲಿ ಕೂಡಿ ಬರ್ತಕ್ಕಂಥದ್ದಾಗಿತ್ತು. ವಧುವಿನ ಕುಟುಂಬದಲ್ಲಿಯೂ ಸರಿ, ವರನ ಕುಟುಂಬದಲ್ಲಿಯೂ ಸರಿ, ಇದು 7 ಅಥವಾ 15 ದಿನಗಳ ಕಾಲ ಆ ಎಲ್ಲ ಜನರು ಕೂಡಿ, ಅವರ ಸಂಬಂಧಿಕರು, ಬಂಧು ಬಾಂಧವರು, ಅವರ ಸ್ನೇಹಿತರು, ಒಳಹುಟ್ಟಿದವರು ಎಲ್ಲರೂ ಸಹ ಒಟ್ಟಾಗಿ ಒಂದು ಕಡೆ ಸೇರಿ ಆಚರಿಸುವಂತಹ ಒಂದು ಸಡಗರದ, ಒಂದು ಸಂಭ್ರಮವಾದಂತಹ ರೀತಿಯಲ್ಲಿ ಕೂಡಿದಂತಹ ಒಂದು ಸಂದರ್ಭ ಈ ಮದುವೆ ಸಂದರ್ಭವಾಗಿತ್ತು. ಈ ಒಂದು ಮದುವೆ ಎಲ್ಲಿ ನಡೀತಕ್ಕಂಥದ್ದಾಗಿದೆ ಅಂದರೆ ಕಾನಾ ಊರಿನಲ್ಲಿ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಕಾನಾ ಊರು ಅಂತಕ್ಕಂತಹ ಒಂದು ವಿಚಾರ ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಗಲೀಲಿಯ ಒಂದು ಸಮುದ್ರದ ಆ ಒಂದು ಸುತ್ತಮುತ್ತಲಿರ್ತಕ್ಕಂಥ ಭಾಗಕ್ಕೆ ಸೇರಿದಂತಹ ಒಂದು ಚಿಕ್ಕ ಊರು ಈ ಕಾನಾ ಊರಾಗಿತ್ತು. ಪ್ರಿಯ ಕೇಳುಗರೆ, ನಾವು ಮತ್ತೊಂದನ್ನು ಈ ಒಂದು ಸಂದೇಶವನ್ನು ಓದಬೇಕಾದರೆ ಗಮನಿಸಬೇಕಾದ ವಿಚಾರವೇನೆಂದರೆ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದನು, ಅನೇಕ ಕಡೆಗಳಿಗೆ ಹೋದನು. ಆದರೆ ಹೆಚ್ಚು ಈ ಗಲೀಲಾಯ ಪ್ರಾಂತ್ಯದಲ್ಲಿ ಹೆಚ್ಚು ಕಡಿಮೆ 55ಕ್ಕೂ ಹೆಚ್ಚು ಅನೇಕ ಅದ್ಭುತಗಳು, ಅನೇಕ ವ್ಯಾಧಿಯಿಂದ ಗುಣ ಆದಂಥವರು, ಅನೇಕ ವಿಧವಾದಂಥ ಸುವಾರ್ತೆ ಸೇವೆಯನ್ನು ಈ ಒಂದು ಗಲೀಲಾಯ ಪ್ರಾಂತ್ಯದಲ್ಲಿ ಮಾಡಿದ್ದಾನೆ. ಅದರಲ್ಲಿ ಮೊಟ್ಟ ಮೊದಲನೇ ಅದ್ಭುತವನ್ನು ಮಾಡಿದಂಥದ್ದು ಈ ಒಂದು ಕಾನಾ ಊರಿನಲ್ಲಿ ಎಂಬುದನ್ನು ನಾವು ನೋಡಬಹುದಾಗಿದೆ. ಹಾಗಾದರೆ ಈ ಮದುವೆ ಕಾನಾ ಊರಿನಲ್ಲಿ ನಡೆಯತಕ್ಕಂಥದ್ದಾಗಿದೆ. ಈ ಮದುವೆಗೆ ಯಾರೆಲ್ಲ ಹೋಗಿದ್ದಾರೆ ಎಂಬುದನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 2:1-2 ನಾವು ಗಮನಿಸುವುದಾದರೆ 3ನೇ ದಿನದಲ್ಲಿ ಗಲೀಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನ ಆತನ ಶಿಷ್ಯರನ್ನು ಮದುವೆಗೆ ಕರೆದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ನೋಡಿ ಪ್ರಿಯ ಕೇಳುಗರೆ, ಈ ಮದುವೆ ಕಾನಾ ಊರಿನಲ್ಲಿ ನಡೀತಕ್ಕಂಥದ್ದಾಗಿದೆ. ಈ ಮದುವೆಗೆ ಯಾರೆಲ್ಲ ಹೋಗಿದ್ದಾರೆ ಎಂಬುದಾಗಿ ನಾವು ಗಮನಿಸುವುದಾದರೆ ಮೊದಲನೇದಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಯೇಸುವಿನ ತಾಯಿ ಮರಿಯಳು ಈ ಮದುವೆಗೆ ಹೋಗಿದ್ದಾಳೆ. ಯೇಸುವಿನ ಶಿಷ್ಯರನ್ನು ಸಹ ಈ ಮದುವೆಗೆ ಆಹ್ವಾನಿಸಲಾಗಿದೆ. ಯೇಸು ಸ್ವಾಮಿಯನ್ನು ಸಹ ಈ ಮದುವೆಗೆ ಆಹ್ವಾನಿಸಲಾಗಿದೆ. ಅಂದರೆ ಏನು ಅರ್ಥವನ್ನು ಇದು ಕೊಡ್ತಕ್ಕಂಥದ್ದಾಗಿದೆ ಅಂದರೆ ಈ ಒಂದು ಮದುವೆ ಯೇಸು ಸ್ವಾಮಿಯ ತಾಯಿ ಮತ್ತು ತಂದೆಯ ಸಂಬಂಧಿಕರ ಒಂದು ಮದುವೆ ಆಗಿತ್ತು ಎಂಬುದನ್ನು ನಾವು ಈ ವಾಕ್ಯದ ಮುಖಾಂತರವಾಗಿ ಅರಿತುಕೊಳ್ಳಬಹುದು. ಯಾಕೆಂದರೆ ಈ ಮದುವೆಯಲ್ಲಿ ಬರೀ ಯೇಸು ಸ್ವಾಮಿ ಮಾತ್ರ ಅಲ್ಲ, ಶಿಷ್ಯರು ಮಾತ್ರ ಅಲ್ಲ, ಅಥವಾ ಯೇಸು ಸ್ವಾಮಿಯ ತಾಯಿ ಮಾತ್ರ ಅಲ್ಲ, ಯೇಸು ಸ್ವಾಮಿಯ ತಾಯಿ, ಶಿಷ್ಯರು, ಯೇಸು ಸ್ವಾಮಿ ಎಲ್ಲರೂ ಸಹ ಈ ಒಂದು ಮದುವೆ ಔತಣದಲ್ಲಿ ಸೇರಿ ಭಾಗಿಯಾಗಿರುವುದನ್ನು ನಾವು ನೋಡಬಹುದಾಗಿದೆ. ಅವರೆಲ್ಲರನ್ನು ಸಹ ಆಹ್ವಾನಿಸಿರುವುದನ್ನು ನಾವು ನೋಡಬಹುದಾಗಿದೆ. ಆದರೆ ಇಲ್ಲಿ ಯೋಸೇಫನು ಈ ಮದುವೆಯಲ್ಲಿ ಇಲ್ಲ. ಪರಿಶುದ್ಧಾತ್ಮನ ಮುಖಾಂತರವಾಗಿ ಬರೆಯಲ್ಪಟ್ಟಿರತಕ್ಕಂಥ ಈ ಸತ್ಯವೇದದಲ್ಲಿ ಯೋಸೇಫನ ಹೆಸರನ್ನು ಇಲ್ಲಿ ಬರೆಯದೇ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಪ್ರಿಯ ಕೇಳುಗರೆ, ಯಾಕೆ ಯೋಸೇಫನ ಹೆಸರನ್ನು ಇಲ್ಲಿ ಸೇರಿಸಿಲ್ಲ ಎಂಬುದಾಗಿ ನಾವು ನೋಡಬೇಕಾದರೆ ಅನೇಕರು, ಸತ್ಯವೇದ ವಿದ್ವಾಂಸರು ತಿಳಿಸುವಂತಹ ವಿಚಾರವೇನೆಂದರೆ ಬಹುಶಃ ಯೋಸೇಫ ಈ ಒಂದು ಘಟನೆ ನಡೆಯುವುದಕ್ಕಿಂತ ಮೊದಲೇ ಮರಣ ಹೊಂದಿರಬಹುದು. ಯಾಕೆಂದರೆ ಇದು ಯೇಸು ಸ್ವಾಮಿಯ ಆರಂಭ ಸೇವೆಯ ಕಾಲಘಟ್ಟದಲ್ಲಿ ನಡೆದಂತಹ ಒಂದು ಅದ್ಭುತ ಕಾರ್ಯ. ಅನಂತರ 3.5 ವರ್ಷಗಳ ನಂತರ ಯೇಸು ಸ್ವಾಮಿಯನ್ನು ಕಲ್ವಾರಿ ಸಿಲುಬೆಯಲ್ಲಿ ಆ ಮೊಳೆಗಳಿಂದ ಹೊಡೆದು ಯಾತ್ರೆಯನ್ನು ನೀಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯನ್ನು ನೋಡ್ತಕ್ಕಂಥವರಾಗಿದ್ದಾರೆ, ತನ್ನ ತಾಯಿಯನ್ನು ಪ್ರೀತಿಯ ಶಿಷ್ಯನಾದಂಥ ಯೋಹಾನನ ಕೈಯಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಆದರೆ ಅಲ್ಲೂ ಸಹ ಯೋಸೇಫನು ಇಲ್ಲದೆ ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಯೋಸೇಫ ಒಂದು ವೇಳೆ ಈ ಘಟನೆ ನಡೆಯುವುದಕ್ಕಿಂತ ಮೊದಲೇ ಅವನು ಮರಣ ಹೊಂದಿರಬಹುದು ಎಂಬುದನ್ನು ಈ ಒಂದು ವಾಕ್ಯ ನಮಗೆ ತಿಳಿಯಪಡಿಸತಕ್ಕಂಥದ್ದಾಗಿದೆ. ಈ ಒಂದು ವಿಚಾರದಲ್ಲಿ ನಾವು ಕಲಿಯುವಂತಹ ಆತ್ಮಿಕ ಪಾಠ ಏನೆಂದರೆ, ಈ ಒಂದು ಮದುವೆಗೆ ಯೇಸು ಸ್ವಾಮಿಯನ್ನು ಕರೆಯಲಾಗಿತ್ತು, ಆಹ್ವಾನಿಸಲಾಗಿತ್ತು. ಇದು ನಮ್ಮ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ನಾವು ಮೊದಲು ಯೇಸು ಸ್ವಾಮಿಯನ್ನು ನಮ್ಮ ಜೀವಿತಕ್ಕೆ ಆಹ್ವಾನಿಸಬೇಕು. ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಸಹ ಯೇಸು ಸ್ವಾಮಿಯನ್ನು ನಾವು ಆಹ್ವಾನಿಸಬೇಕು. ಯೇಸು ಸ್ವಾಮಿಗೆ ಮೊದಲ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ಎನ್ನುವುದನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿಯೂ ಸಹ ಯೇಸು ಸ್ವಾಮಿಗೆ ಮೊದಲ ಸ್ಥಾನ ಕೊಡ್ತಕ್ಕಂಥವರಾಗಿದ್ದೇವ? ದೇವರ ವಾಕ್ಯ ಸಹ ತಿಳಿಸ್ತಕ್ಕಂಥದ್ದಾಗಿದೆ, ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಅನಂತರ ನಿಮಗೆ ಎಲ್ಲ ಸಿಕ್ಕಲ್ಪಡುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಯಾರನ್ನು ಹುಡುಕ್ತಕ್ಕಂಥವರಾಗಿದ್ದೇವೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು, ಈ ಲೋಕವನ್ನು ಅಥವಾ ಪರಲೋಕವನ್ನು. ಯಾಕೆಂದರೆ ಯೇಸು ಸ್ವಾಮಿಯ ಒಂದು ಜೀವಿತದಲ್ಲಿ ನಾವು ಗಮನಿಸಬಹುದು ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಯೇಸು ಸ್ವಾಮಿ ಇರುವಂತಹ ಸಂದರ್ಭದಲ್ಲಿ ಬೆಳಗ್ಗಿನ ಜಾವದಲ್ಲಿಯೇ ಇನ್ನೂ ಮೊಬ್ಬಿರುವಾಗಲೇ ಮಾರ್ಕನು ಬರೆದ ಸುವಾರ್ತೆ 1:35 ವಚನವನ್ನು ಓದುವುದಾದರೆ, ಯೇಸು ಸ್ವಾಮಿ ಯಾರೂ ಇಲ್ಲದಂತಹ ಒಂದು ವಿಶ್ರಾಂತಿಯುಳ್ಳ ನಿಶ್ಶಬ್ದವಾದ ಸ್ಥಳಕ್ಕೆ ಹೋಗಿ ಅವರು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಾಗಿದ್ದರು. ತನ್ನ ತಂದೆಯ ಜೊತೆಯಲ್ಲಿ ಅವರು ಮಾತನಾಡುವಂಥವರಾಗಿದ್ದರು. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಯೇಸು ಸ್ವಾಮಿ ಆ ದಿನವನ್ನು ಆರಂಭಿಸುವುದಕ್ಕಿಂತ ಮೊದಲು ತಂದೆಯನ್ನು ತನ್ನ ಜೀವಿತಕ್ಕೆ ಆಹ್ವಾನ ಮಾಡ್ತಕ್ಕಂಥವರಾಗಿದ್ದರು. ಪರಿಶುದ್ಧಾತ್ಮನನ್ನು ತನ್ನ ಜೀವಿತಕ್ಕೆ ಆಹ್ವಾನ ಮಾಡುವಂಥವನಾಗಿದ್ದನು. ಯಾಕೆಂದರೆ ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿ ಜೀವಿಸುವಾಗ ನನ್ನ ಹಾಗೆಯೇ ನಿಮ್ಮ ಹಾಗೆ ಮನುಷ್ಯನಾಗಿ ಜೀವಿಸಿದನು. ಅದಕ್ಕೋಸ್ಕರವೇ ಅವನಿಗೆ ಈ ಲೋಕದಲ್ಲಿ ಬರುವಂಥ ಸೋಧನೆಗಳನ್ನು ಎದುರಿಸಲಿಕ್ಕೆ ಪರಿಶುದ್ಧಾತ್ಮನ ಬಲ ಬೇಕಾಗಿತ್ತು, ದೇವರ ಸಹಾಯ ಬೇಕಾಗಿತ್ತು. ಅದಕ್ಕೋಸ್ಕರವೇ ನಾವು ನೋಡುವಂಥವರಾಗಿದ್ದೇವೆ, ಯೇಸು ಸ್ವಾಮಿ ಪ್ರತಿ ನಿತ್ಯವೂ ಸಹ ತಂದೆಯನ್ನು ಪರಿಶುದ್ಧಾತ್ಮನನ್ನು ತನ್ನ ಜೀವಿತಕ್ಕೆ ಆಹ್ವಾನಿಸುವಂಥವನಾಗಿದ್ದನು. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನಾವು ಯೇಸು ಸ್ವಾಮಿಯನ್ನು ನಾವು ನಮ್ಮ ಜೀವಿತಕ್ಕೆ ಮೊದಲು ಆಹ್ವಾನಿಸುವಂಥವರಾಗಿದ್ದೇವ? ಆತನಿಗೆ ಮೊದಲ ಒಂದು ಆದ್ಯತೆಯನ್ನು ನಾವು ನೀಡುವಂಥವರಾಗಿದ್ದೇವ? ಪೌಲನು ಹೇಳುವಂಥವನಾಗಿದ್ದಾನೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:13 ವಚನವನ್ನು ಓದಬೇಕಾದರೆ, ಅದರಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ನಾವು ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ನಾವು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ. ಕ್ರಿಸ್ತನನ್ನು ನಮ್ಮ ಜೀವಿತಕ್ಕೆ ಆಹ್ವಾನಿಸಿದರೆ ಮಾತ್ರ ನಾವು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯವಿಲ್ಲ. ಪ್ರಿಯ ಕೇಳುಗರೆ, ಹಾಗಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಈ ಒಂದು ಕಾನಾ ಊರಿನ ಮದುವೆಗೆ ಕ್ರಿಸ್ತನನ್ನು ಆಹ್ವಾನಿಸಲಾಗಿತ್ತು, ಆತನಿಗೆ ಮೊದಲ ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ನಾವು ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೆ ಮೊದಲ ಸ್ಥಾನವನ್ನು ಕೊಡುವಂಥವರಾಗಿದ್ದೇವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೆ. ಆದರೆ ಈ ಒಂದು ಮದುವೆಯಲ್ಲಿ ಎಲ್ಲವೂ ಸಹ ಉತ್ತಮ ರೀತಿಯಲ್ಲಿ ನಡೆಯುವಂಥದ್ದಾಗಿದೆ. ಆದರೆ ಇಲ್ಲಿ ನಡೆಯತಕ್ಕಂತಹ ಒಂದು ಘಟನೆಯನ್ನು ನಾವು ಗಮನಿಸುವುದಾದರೆ, ಮದುವೆಯಲ್ಲಿ ಎಲ್ಲವೂ ಸಹ ಅದ್ಭುತ ರೀತಿಯಲ್ಲಿ ಸಂತೋಷದಿಂದ ಸಡಗರದಿಂದ ನಡೀತಕ್ಕಂಥದ್ದಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ವಿಚಾರವೇನೆಂದರೆ, ಯೋಹಾನನು ಬರೆದ ಸುವಾರ್ತೆ 2:3 ವಚನವನ್ನು ಓದಬೇಕಾದರೆ, ದ್ರಾಕ್ಷಾರಸವು ಸಾಲದೇ ಹೋಗಿರಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಮೊದಲನೇದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಈ ಮದುವೆಗೆ ಯೇಸು ಸ್ವಾಮಿಯನ್ನು ಆಹ್ವಾನಿಸುವಂಥವರಾಗಿದ್ದಾರೆ. ನಾವು ಸಹ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಆಹ್ವಾನಿಸಬೇಕು. ಎರಡನೇದಾಗಿ, ಯೇಸು ಸ್ವಾಮಿಯ ತಾಯಿ ಅಲ್ಲಿ ಕೊರತೆ ಇರತಕ್ಕಂಥ ವಿಚಾರವನ್ನು ತನ್ನ ಮಗನಿಗೆ ಹೋಗಿ ಹೇಳುವಂಥವಳಾಗಿದ್ದಾಳೆ. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಮಸ್ಯೆಗಳಿರಬಹುದು, ಅನೇಕ ತೊಂದರೆಗಳಿರಬಹುದು, ಅನೇಕ ವಿಧವಾದಂಥ ಕಷ್ಟಗಳು, ನೋವುಗಳು, ಸಂಕಟಗಳಿರಬಹುದು. ಆದರೆ ನಾವು ಅದನ್ನೆಲ್ಲ ಯಾರಿಗೆ ತಿಳಿಸಬೇಕು ಅಂದರೆ, ಕ್ರಿಸ್ತನಿಗೆ ಮೊದಲು ನಾವು ತಿಳಿಸಬೇಕು. ಕ್ರಿಸ್ತನ ತಾಯಿ ಮರಿಯಳು ಈ ವಿಚಾರವನ್ನು ಬೇರೆ ಯಾರಿಗೂ ಸಹ ಹೋಗಿ ಹೇಳದೆ ನೇರವಾಗಿ ಬಂದು ಕ್ರಿಸ್ತನ ಬಳಿಯಲ್ಲಿ ತಿಳಿಸ್ತಕ್ಕಂಥವಳಾಗಿದ್ದಾಳೆ. ಅಲ್ಲಿ ದ್ರಾಕ್ಷಾರಸದ ಕೊರತೆ ಇದೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ನಮ್ಮಲ್ಲಿ ಯಾವ ಕೊರತೆ ಇದೆ, ನೀವು ಯಾವ ನೋವಿನಿಂದ, ಯಾವ ಕಷ್ಟದಿಂದ, ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೀರಾ? ನಿಮ್ಮ ಭಾರವನ್ನೆಲ್ಲ ಆತನ ಮೇಲೆ ಹಾಕಿ ಆತನ ಜೊತೆಯಲ್ಲಿ ಹೇಳಿಕೊಂಡು ಜೀವಿಸುವಂತವರಾಗಿದ್ದೀರಾ? ಅಥವಾ ಅದಕ್ಕಿಂತ ಮೊದಲು ನಿಮ್ಮ ನೆರೆಯವರಿಗೂ, ನಿಮ್ಮ ಸಂಬಂಧಿಕರಿಗೂ, ಬಂಧು ಬಾಂಧವರಿಗೂ ಹೇಳುವಂತವರಾಗಿದ್ದೀರಾ? ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಕ್ರಿಸ್ತನ ತಾಯಿ ನೇರವಾಗಿ ಬಂದು ಮೊದಲು ಕ್ರಿಸ್ತನಿಗೆ ತಿಳಿಸುವಂತವಳಾಗಿದ್ದಾಳೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 11:28 ಓದುವುದಾದರೆ, ಎಲೆ ಕಷ್ಟಪಡುವವರೇ, ಒರೆಯುತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನೀವು ಎಷ್ಟು ಕಷ್ಟದಿಂದ, ನೋವಿನಿಂದ, ಮನಭಾರದಿಂದ ಜೀವಿಸ್ತಾ ಇದ್ದೀರಾ, ನನ್ನ ಮೇಲೆ ಬನ್ನಿರಿ, ನನ್ನ ಮೇಲೆ ಆ ಭಾರವನ್ನು ಹಾಕಿರಿ ಎಂಬುದಾಗಿ ದೇವರು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡಬಹುದು ಪ್ರಿಯ ಕೇಳುಗರೆ, ಆ ಒಂದು ರೋಮನ್ ಸಾಮ್ರಾಜ್ಯದ ಸತಾತಿಪದಿಯೇ ಆತನ ಬಳಿಗೆ ಬರ್ತಕ್ಕಂಥನಾಗಿದ್ದಾನೆ. ಆ ಸತಾತಿಪದಿ ಬಂದು ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ನನ್ನ ಸೇವಕನು ಅನಾರೋಗ್ಯದಿಂದ ಇದ್ದಾನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆತನ ಮಾತನ್ನು ಕೇಳಿದಂತಹ ಯೇಸು ಸ್ವಾಮಿ ಅವನನ್ನು ಗುಣಪಡಿಸುವಂಥವನಾಗಿದ್ದಾನೆ. ಇನ್ನು ಮುಂದೆ ಹೋಗಿ ನಾವು ನೋಡಬೇಕಾದರೆ, ಆ ಒಂದು ಅನೇಕ ಅಶುದ್ಧ ಆತ್ಮಗಳಿಂದ ತುಂಬಿದಂತಹ ಆ ವ್ಯಕ್ತಿಯನ್ನು ಯೇಸು ಸ್ವಾಮಿ ಸ್ವಸ್ಥಪಡಿಸುವಂಥವನಾಗಿದ್ದಾನೆ. ಆ ಕುರುಡನಿಗೆ ಕಣ್ಣನ್ನು ಕೊಡುವಂಥವನಾಗಿದ್ದಾನೆ. ಆ ಕುರುಡನ್ನು ಕರೆಯತಕ್ಕಂಥವನಾಗಿದ್ದಾನೆ. ದಾವಿದ ಕುಮಾರನಾಗಿರ್ತಕ್ಕಂಥ ಯೇಸುವೇ ನನ್ನ ಮೇಲೆ ಬಾ ಎಂಬುದಾಗಿ ಹೇಳಬೇಕಾದರೆ ಅವನಿಗೆ ಕರುಣೆಯನ್ನು ಯೇಸು ಸ್ವಾಮಿ ತೋರಿಸುವಂಥವರಾಗಿದ್ದಾರೆ. 12 ವರ್ಷದಿಂದ ರಕ್ತಸ್ರಾವದಿಂದ ಇರ್ತಕ್ಕಂಥ ಸ್ತ್ರೀಯನ್ನು ಮುಟ್ಟಿ ಯೇಸು ಸ್ವಾಮಿ ಗುಣಪಡಿಸುವಂಥವರಾಗಿದ್ದಾರೆ. ಇನ್ನು ನಾವು ಮುಂದೆ ಹೋಗಿ ನೋಡಬೇಕಾದರೆ, ಸತ್ತು ಹೋಗಿರ್ತಕ್ಕಂಥ ಲಾಜರನ್ನ ದೇವರು ಎಬ್ಬಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯಾಕೆ ಈ ಘಟನೆಗಳೆಲ್ಲ ಎಂಬುದಾಗಿ ನಾವು ನೋಡಬೇಕಾದರೆ, ಇವರೆಲ್ಲರೂ ಸಹ ಮೊದಲು ತಮ್ಮ ಜೀವಿತದಲ್ಲಿ ಇರತಕ್ಕಂತಹ ಕೊರತೆಗಳು, ತಮ್ಮ ಜೀವಿತದಲ್ಲಿದ್ದಂಥ ಭಾರವನ್ನ ಕ್ರಿಸ್ತನ ಮೇಲೆ ಹಾಕಿದರು, ಕ್ರಿಸ್ತನಿಗೆ ತಿಳಿಸಿದರು. ಆಗ ಕ್ರಿಸ್ತನು ಅವರಿಗೆ ಸದುತ್ತರವನ್ನು ದಯಪಾಲಿಸುವುದರ ಮೂಲಕವಾಗಿ ಅವರು ಗುಣ ಹೊಂದಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮುಂದೆ ಹೋಗಿ ನಾವು ನೋಡಬೇಕಾದರೆ, ಯೋಹಾನನು ಬರೆದ ಸುವಾರ್ತೆ 2:4 ಗಮನಿಸತಕ್ಕಂಥವರಾಗಿದ್ದೇವೆ. ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೆ ಯಾಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನೀವು ಸಮಸ್ಯೆಯನ್ನು ಕ್ರಿಸ್ತನ ಬಳಿಗೆ ಹೇಳಬಹುದು. ಕ್ರಿಸ್ತನ ಬಳಿಗೆ ಹೇಳಿಬಿಟ್ಟು ತಕ್ಷಣ ಆ ಕಾರ್ಯಕ್ಕೋಸ್ಕರ ನಡೆಯಲಿಲ್ಲ ಎಂಬುದಾಗಿ ನೀವು ಹಾತೊರೆಯಬಾರದು. ದೇವರು ಎಲ್ಲವನ್ನ ತನ್ನ ಕಾಲದಲ್ಲಿ ಸಮಯಕ್ಕೆ ತಕ್ಕಂತೆ ಎಲ್ಲವನ್ನ ಸುಂದರವಾಗಿ ಮಾಡುವಂಥವನಾಗಿದ್ದಾನೆ. ಅದನ್ನೇ ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ತಾಯಿ ಬಂದು ಹೇಳಿದ ತಕ್ಷಣ ಯೇಸು ಸ್ವಾಮಿ ಆ ಕಾರ್ಯವನ್ನು ಮಾಡಲು ಮುನ್ನುಗ್ಗಲಿಲ್ಲ. ಆದರೆ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ನೀವು ಒಂದು ವೇಳೆ ಪ್ರಿಯ ಕೇಳುಗರೆ 10 ವರ್ಷದಿಂದ 5 ವರ್ಷದಿಂದ 20 ವರ್ಷದಿಂದ ಒಂದೇ ವಿಚಾರವಾಗಿ ಪ್ರಾರ್ಥಿಸುತ್ತಿರಬಹುದು. ಆದರೆ ಯೇಸು ಸ್ವಾಮಿ ತಕ್ಕ ಕಾಲದಲ್ಲಿ ಆ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಕಾದುಕೊಂಡಿರತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿದೆ ಪ್ರಿಯ ಕೇಳುಗರೆ. ಇನ್ನು ಮುಂದೆ ಹೋಗಿ ನಾವು ನೋಡುವುದಾದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 2:5 ಹೋಗಬೇಕಾದರೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ಜನರಿಗೆ ಆ ದ್ರಾಕ್ಷಾರಸದ ಕೊರತೆ ಬಂದಾಗ ಮರಿಯಳು ಹೇಳುವಂಥವಳಾಗಿದ್ದಾಳೆ, ಯೇಸು ಸ್ವಾಮಿ ಏನು ಹೇಳ್ತಕ್ಕಂಥನಾಗಿದ್ದಾನೆ ಅದನ್ನು ಮಾಡಿರಿ. ಸಂಪೂರ್ಣವಾಗಿ ಆತನ ಮಾತಿಗೆ ವಿಧೇಯರಾಗ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ನೋವನು ದೇವರ ಮಾತಿಗೆ ವಿಧೇಯನಾದನು, ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದನು, ಮೋಶೆ ದೇವರ ಮಾತಿಗೆ ವಿಧೇಯನಾದನು. ನಾವು ಸಹ 4ನೇ ಆಜ್ಞೆ ಸಬ್ಬತ್ತಿನ ಆಜ್ಞೆ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಸಹ ದೇವರ ಮಾತಿಗೆ ವಿಧೇಯರಾಗಬೇಕು. ಪ್ರಿಯ ಕೇಳುಗರೆ, ಪರಿಪೂರ್ಣರಾಗಿ ವಿಧೇಯರಾಗಬೇಕು. ಯಾಕೆಂದರೆ ಮುಂದಿನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ನಾವು ಕ್ರಿಸ್ತನ ಮಾತಿಗೆ ವಿಧೇಯರಾಗಬೇಕು ಅಂದರೆ 99% ವಿಧೇಯರಾಗಬೇಕು. ಧರ್ಮ ಉಪದೇಶ ಕಾಂಡ 28:10 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ವಿಧೇಯರಾದವರಿಗೆ ಆಶೀರ್ವಾದ, ಅವಿಧೇಯರಾದವರಿಗೆ ಶಾಪ ಯಾವ ರೀತಿಯಲ್ಲಿ ಬರತಕ್ಕಂಥದ್ದಾಗಿದೆ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ಬಳಿಗೆ ನಾವು ಎಲ್ಲವನ್ನ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಆತನ ಸಮಯದಲ್ಲಿ ಮಾಡ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು. ಅದಕ್ಕೋಸ್ಕರ ನಾವು ಸಂಪೂರ್ಣರಾಗಿ 100ಕ್ಕೆ 100 ವಿಧೇಯರಾಗಬೇಕು. ಅಲ್ಲಿ ಯೇಸು ಸ್ವಾಮಿಯ ಮಾತಿಗೆ ಎಲ್ಲಾ ರೀತಿಯಲ್ಲಿಯೂ ವಿಧೇಯರಾದಂತಹ ಜನಗಳಿಗೆ ಆದಂತ ಒಂದು ಅದ್ಭುತ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ, ಯೋಹಾನನು ಬರೆದ ಸುವಾರ್ತೆ 2:9-10 ಓದಬೇಕಾದ್ರೆ, ಅದು ಎಲ್ಲಿಂದ ಬಂತು? ನೀರನ್ನು ತೋಡಿದ ಕೆಲಸಗಾರರಿಗೆ ತಿಳಿದಿತ್ತು, ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನ ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು ಎಲ್ಲರೂ ಇಡೀ ದಿನ ದ್ರಾಕ್ಷರಸವನ್ನು ಮೊದಲು ಕೊಟ್ಟು ಆ ಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷರಸವನ್ನು ಕೊಡುತ್ತಾರೆ. ನೀವು ಇಡೀ ದಿನ ದ್ರಾಕ್ಷರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀರಿ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ಒಂದು ಮದುವೆ ಹೌತನಕ್ಕೆ ಬಂದಂತಹ ಜನಗಳೆಲ್ಲರೂ ಸಹ ಆ ದ್ರಾಕ್ಷಾರಸವನ್ನು ಕುಡಿದಿದ್ದಾರೆ. ಪ್ರಿಯ ಕೇಳುಗರೆ, ಆ ನೀರನ್ನು ಅವರು ಕೊಡ್ತಕ್ಕಂಥರಾಗಿದ್ದಾರೆ. ಆ ನೀರು ದ್ರಾಕ್ಷರಸವಾಗಿ ಮಾರ್ಪಾಡಾಗ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಿಮ್ಮ ಜೀವಿತ ಬದಲಾಗಬೇಕು ಎಂಬುದಾಗಿ ಹೇಳುವುದಾದರೆ ಹೇಗೆ? ಈ ವಾಕ್ಯಗಳಲ್ಲಿ ನಾವು ನೋಡಿದೆವು, ಯೇಸು ಸ್ವಾಮಿಯ ಬಳಿಯಲ್ಲಿ ನಾವು ಹೇಳಬೇಕು, ಆತನ ಸಮಯಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು, ಆತನ ಸಮಯಕ್ಕೋಸ್ಕರ ಪರಿಪೂರ್ಣವಾಗಿ ವಿಧೇಯರಾಗಿ ಕಾದುಕೊಂಡಿರಬೇಕು. ಪ್ರಿಯರೇ, ಆಗ ಯೇಸು ಸ್ವಾಮಿ ನಿಮ್ಮನ್ನು ಬದಲಾಯಿಸುವಂತವನಾಗಿದ್ದಾನೆ. ಹೇಗೆ ದಾವಿದನನ್ನ ಕುರಿ ಕಾಯುವಂತವನನ್ನ ರಾಜನಾಗಿ ಮಾಡಿದನೋ, ಹೇಗೆ ದಾಸಿಯಾಗಿರ್ತಕ್ಕಂತಹ ಎಸ್ತರಳನ್ನ ರಾಣಿಯಾಗಿ ಮಾಡಿದನೋ, ಅದೇ ರೀತಿಯಾಗಿ ನಿಮ್ಮನ್ನು ಮಾಡತಕ್ಕಂಥವನಾಗಿದ್ದಾನೆ. ಈ ಲೋಕದಲ್ಲಿ ಮದುವೆ ಹೌತನ ಕೂಟದಲ್ಲಿ ಇಂತಹ ರುಚಿ ನೋಡಿದರು ಅಂದರೆ, ಪರಲೋಕದಲ್ಲಿ ನಮಗೋಸ್ಕರ ಆ ಯಜ್ಞಕ್ಕೆ ಕುರಿಯಾದ ಆತನ ಆ ಒಂದು ಮದುವೆ ನಡೀತಕ್ಕಂಥದ್ದಾಗಿದೆ. ಆ ಮದುವೆಯಲ್ಲಿ ಕ್ರಿಸ್ತನೇ ನಮಗೆ ಆ ದ್ರಾಕ್ಷರಸವನ್ನು ಉಣಬಡಿಸುವಾಗ ನಮಗೆಷ್ಟು ಸಂತೋಷ ಆಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಹಾಗಾಗಿ ಆ ಹೌತನಕ್ಕೆ ನೀವು ಪ್ರಯತ್ನ ಮಾಡ್ತಕ್ಕಂಥವರಾಗಿದ್ದೀರಾ? ಹೌದು, ನಾ ಈ ಲೋಕದ ಮದುವೆ ಹೌತನಕ್ಕಲ್ಲ, ಪರಲೋಕದ ಮದುವೆ ಹೌತನಕ್ಕೆ ಕಾದುಕೊಂಡಿದ್ದೇನೆ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸ್ವಾಮಿ, ಹೌದು ದೇವ, ಈ ಸಮಯದಲ್ಲಿ ನಾವು ಅರಿತುಕೊಂಡೆವು, ನಾವೇ ನಮ್ಮ ಭಾರಗಳನ್ನು ಹೊತ್ತುಕೊಳ್ಳದೆ ನಿನ್ನ ಮೇಲೆ ಹಾಕ್ತಕ್ಕಂಥವರಾಗಿದ್ದೇವೆ, ನಿನ್ನ ಮಾತಿಗೆ ಸಂಪೂರ್ಣರಾಗಿ ವಿಧೇಯರಾಗ್ತಕ್ಕಂಥವರಾಗಿದ್ದೇವೆ. ಹೌದು ಸ್ವಾಮಿ, ನಿನ್ನ ಉತ್ತರಕ್ಕೋಸ್ಕರ ನಾವು ಕಾದುಕೊಂಡಿರತಕ್ಕಂಥ ಮಕ್ಕಳಾಗಿದ್ದೇವೆ. ನೀನು ಸರಿಯಾದ ಸಮಯದಲ್ಲಿ ನಮಗೆ ಉತ್ತರವನ್ನು ಕೊಟ್ಟು ಸ್ವಾಮಿ, ಈ ಲೋಕದ ಒಂದು ಹೌತನದ ಕೂಟಕ್ಕಲ್ಲ ಸ್ವಾಮಿ, ಪರಲೋಕದಲ್ಲಿ ನೀನು ನಿನ್ನ ಸ್ವಂತ ಕೈಯಿಂದ ನಮಗೆ ಉಣಬಡಿಸುವಂತಹ ಕೊಡುವಂತಹ ಆ ಒಂದು ದ್ರಾಕ್ಷರಸದ ಭುಜಿಸುವಂಥ ಭಾಗ್ಯವನ್ನು ನಮಗೆ ಕೊಡು ಸ್ವಾಮಿ. ಪರಲೋಕದಲ್ಲಿ ನಿನ್ನ ಸಂಗಡ ಕುಳಿತು ನಾವು ಊಟ ಮಾಡುವಾಗಿ ಸಹಾಯ ಮಾಡು ಸ್ವಾಮಿ. ಆ ಮದುವೆ ಔತಣಕ್ಕೆ ನಮ್ಮನ್ನು ಸಿದ್ಧಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರೂ ಇಲ್ಲ.